见了。妈妈娃真忙，不是当。संजीव यद्यखिल शक्तिधर स्वधाम्ना अन्यांश्च हस्तचरण श्रवणत्वादीन प्राणान् नमो भगवते पुरुषाय तुभ्यं यस्माद् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमात्यमीशं वन्दे भवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरहि परमपवित्रवाद ಇವನ್ ಮಹಾಭಾರತದ ಪ್ರವಚನ ಮಾಲಿಕೆಯನ್ನ ನಿನ್ನೆಯಿಂದ ಪರಮಪೂಜ್ಯ ಶ್ರೀಪಾದರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಪ್ರಾರಂಭ ಮಾಡಿಯಾಗಿದೆ. ಮಹಾಭಾರತ ವಿಶ್ವಮಾನ್ಯವಾಗಿರತಕ್ಕಂತಹ ಸಾರ್ವಕಾಲಿಕ ಹಿರಿಮೆಯ ಮಹೋನ್ನತವಾದ ಕೃತಿಯದು. ಇವತ್ತು ಧರ್ಮ ಎಲ್ಲವನ್ನೂ ಮೀರಿ ಮಹಾಭಾರತವನ್ನು ಓದಿದವರು ಕೂಡ ಅದರ ಹಿರಿಮೆಗೆ ಆಶ್ಚರ್ಯಪಡ್ತಾರೆ. ಅದು ಧಾರ್ಮಿಕರಿಗೆ ಎಷ್ಟು ಪ್ರಿಯವಾಗ್ತದೋ ಇತಿಹಾಸಜ್ಞರಿಗೂ ಅಷ್ಟೇ ಪ್ರಿಯವಾಗುತ್ತೆ. ಅರ್ಥಶಾಸ್ತ್ರಜ್ಞರಿಗೆ ಅಲ್ಲಿ ಭೀಷ್ಮರ ರಾಜನೀತಿಯಲ್ಲಿ ಬರತಕ್ಕಂಥ ಅರ್ಥಶಾಸ್ತ್ರ ಅತ್ಯಾಧಿ ಇವತ್ತು ಟೆಕ್ಸ್ಟ್ ಬುಕ್ ಎಷ್ಟೋ ಭಾಗ ಟೆಕ್ಸ್ಟ್ ಬುಕ್ ಆಗಿದೆ. ಗಮನಿಸಬೇಕು ನಾವು ಮೂಲ ಟೆಕ್ಸ್ಟ್ ಮಾಡಿದ್ದಲ್ಲ, ಅದರ ಅನುವಾದ ಅದರ ಕಂಟೆಂಟ್ಸನ್ನು ವಿಶ್ವವಿದ್ಯಾನಿಲಯಗಳಲ್ಲಿ ಭೀಷ್ಮರ ಉಪದೇಶವನ್ನು ವಿವರ ನೀತಿಯ ಭಾಗಗಳನ್ನು ಪಠ್ಯವನ್ನಾಗಿಡ್ತಾರೆ ಅಂತ ಹೇಳಿದರೆ ಎಷ್ಟೋ ಒಂದು ಪರಿಷ್ಕೃತವಾದ ವಿಚಾರಧಾರೆ ಆ ದೃಷ್ಟಿಯಿಂದ ಬಂತು ಅಂತಲೂ ಗೊತ್ತಾಗುತ್ತೆ. ಇನ್ನು ಸೋಷಿಯಾಲಜಿ ಸಮಾಜಶಾಸ್ತ್ರ ದೃಷ್ಟಿಯಿಂದ ಮಹಾಭಾರತ ಕಾಲದ ಸಮಾಜಕ್ಕೆ ರಚನೆ ಅತ್ಯಂತ ವಿಶಿಷ್ಟವಾದದ್ದು. ಆ ಕಾಲದ ಒಂದು ಅಧ್ಯಯನ, ಸಮಾಜ ಪರಿಸ್ಥಿತಿ ಅಧ್ಯಯನ ಶಾಶ್ವತವಾದ ಸಾರ್ವಕಾಲಿಕವಾದಂತಹ ಒಂದು ಅಧ್ಯಯನದ ವೇದಿಕೆಯಾಗತ್ತೆ. ಅಷ್ಟು ಮಹತ್ವ ಇದೆ ಆ ದೃಷ್ಟಿ. ಇನ್ನು ರಾಜನೀತಿ ಅಂತಲೂ ಹೇಳಿ ಕೇಳಿ ಅದು ರಾಜಮಹಾರಾಜರ ಕಥೆಗಳಾದ್ದರಿಂದ ರಾಜನೀತಿಗೆ ಮೂಲ ಆಕರವೇ ಅದು. ಇನ್ನು ಯುದ್ಧಶಾಸ್ತ್ರ ಮೊದಲಾದ ಪ್ರತಿಯೊಂದರಲ್ಲೂ ಕೂಡ ಮಹಾಭಾರತದ ಹಿರಿಮೆ ಭಾರಿ ದೊಡ್ಡದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಾಭಾರತ ಆಧ್ಯಾತ್ಮಿಕ ಕೃತಿ, ಇದು ಭಾರಿ ವಿಶೇಷ. ಇದು ಆಧ್ಯಾತ್ಮಿಕ ಕೃತಿ ಬೇರೆ ಯಾರಿಗೂ ಮುಟ್ಟದೆ ಹೋಗುತ್ತೆ, ಅದೊಂದು ದುರಂತ. ಅಧ್ಯಾತ್ಮ ಅಂದರೆ ಬೇರೆ ಜನ ತಕ್ಷ ದೂರ ಆಗಿಬಿಡ್ತಾರೆ, ಇನ್ನು ಬೇರೆ ಅಂದರೆ ಅಧ್ಯಾತ್ಮದ ದೂರ ಆಗಿಬಿಡ್ತಾರೆ. ಇದು ಫಜಿ. ಅಧ್ಯಾತ್ಮಕ್ಕೆ ಬೇರೆಯವರು ದೂರ ಆಗ್ತಾರೆ, ಬೇರೆ ಅದನ್ನು ಕಂಡ್ರೆ ಅಧ್ಯಾತ್ಮದವರು ದೂರ ಆಗ್ತಾರೆ. ಒಂದಕ್ಕೊಂದು ಹೊಂದಾಣಿಕೆ ಸಾಧ್ಯವಾಗೋದಿಲ್ಲ. ಆದರೆ ಮಹಾಭಾರತ ಹಾಗಲ್ಲ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥ ಕೃತಿ. ಇಷ್ಟಾದ್ರೂ ಅಧ್ಯಾತ್ಮ ಎಲ್ಲೋ ಬಂದಿಲ್ಲ, ಅದರೊಳಗೆ ತ್ರೋಟ್ ಅಧ್ಯಾತ್ಮ ಇದೆ. ಬಾಡಿಯಲ್ಲಿ ಲೈಫ್ ಎಲ್ಲಿರುತ್ತೆ? ಎಲ್ಲ ಕಡೆ ಲೈಫ್ ಇದೆ. ಅದು ಯಾವಾಗ ಲೈಫ್ ಇಲ್ಲೋ ಡೆಡ್ ಅಂತ ಅರ್ಥ. ಇವತ್ತು ಹೇಗೆ ಉಸಿರು ಎಲ್ಲ ಕಡೆ ತುಂಬಿರುತ್ತೋ ಅಧ್ಯಾತ್ಮ ಮಹಾಭಾರತದ ಉಸಿರು. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ಈ ಮಾತನ್ನು ಆಚಾರ್ಯರು ಗುರುತಿಸಿ ಹೇಳಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಅಧ್ಯಾತ್ಮ ಮೊದಲಾದೆಲ್ಲವನ್ನು ಹೊಂದಿಸಿಕೊಂಡ ಕೃತಿ ಮಹಾಭಾರತ. ಜೀವನ ಅಂದರೆ ಅದೇನೆ, ಮತ್ತು ಯಾವುದನ್ನೊಂದು ಬಂದು ಬಿಟ್ಟರು ಕೂಡ ಜೀವನ ಅಲ್ಲ. ನಮ್ಮ ಜೀವನ ಎಲ್ಲವೂ ಸೇರಿಕೊಂಡಿದೆ. ಪ್ರತಿನಿತ್ಯದ ನಮ್ಮ ಜೀವನದಲ್ಲಿ ಇವೊಂದನ್ನು ಯಾವುದನ್ನು ಬಿಟ್ಟು ಇಲ್ಲೇ ಇಲ್ಲ. ನಾವೀಗ ಅರ್ಥಶಾಸ್ತ್ರ ಸಮಾಜ ಪ್ರತಿಯೊಂದು ನಮಗೆ ಬೇಕೇ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಧ್ಯಾತ್ಮ ನಮಗೆ ಬೇಕು. ಅದನ್ನು ಹೇಗೆ ತೂಗಿಸಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಕೃತಿ ಕೂಡ ಶ್ರೀಮನ್ ಮಹಾಭಾರತ. ಅಂಥ ಗ್ರಂಥದ ರಚನೆ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದರೆ ಮಹಾಭಾರತ ಶುರುವಾಗೋದು ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾಧ್ಯಮೀಶಂ ಒಂದೇ ಭವಗ್ನ ಮಮರಾಸುರ ಸಿದ್ಧವಂದ್ಯಂ. ಇದು ಮೊದಲ ಶ್ಲೋಕ. ಇದು ನಿಮಗೆ ಆಶ್ಚರ್ಯವಾಗ್ತದೆ, ಇವತ್ತು ಪ್ರಿಂಟೆಡ್ ಮಹಾಭಾರತದಲ್ಲಿ ಈ ಶ್ಲೋಕನೇ ಮಿಸ್ಸಿಂಗ್. ಅಂದರೆ ಮಹಾಭಾರತ ಎಷ್ಟು ಇವತ್ತು ಪೊಲ್ಯೂಷನ್ ಒಳಗಾಗಿದೆ, ಇಂಟರ್ ಪೊಲ್ಯೂಷನ್ ಮತ್ತು ಸೇರ್ಕೊಂಡ್ಬಿಟ್ಟಿದೆ ಅಂದರೆ ಫಸ್ಟ್ ಶ್ಲೋಕನೇ ತೆಗೆದು ಹಾಕಿಬಿಟ್ಟಿದೆ. ಅದರ ದುರಂತ ಇತ್ತು. ತುಂಬಾ ಜನ ಗೊತ್ತಿರೋದು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೆ. ಈ ಶ್ಲೋಕ ಬರುತ್ತೆ, ಮೊದಲೇ ಶ್ಲೋಕ ಅಲ್ಲ ಇದು, ಅನಂತರದ ಶ್ಲೋಕದಲ್ಲಿ ಒಂದು. ಆದರೆ ಮೊದಲನೇ ಶ್ಲೋಕನೇ ತೆಗೆದುಹಾಕಿದ್ದಾರೆ ಅಂದರೆ ಇನ್ನು ಈ ರೀತಿ ಗ್ರಂಥ ವಿಧ ವಿಕಾರ ಹೊಂದಂತೆ ಹೋದರೆ ಇನ್ನು ಕಥೆಯ ತತ್ವ ಎಲ್ಲ ತನ್ನ ಮೂಲದ ಛಾಯೆಯನ್ನು ಕಳ್ಕೊಳ್ಳೋದ್ರಲ್ಲಿ ಏನೋ ಆಶ್ಚರ್ಯ ಇಲ್ಲ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ನಾವು ಯಾತಕ್ಕೆ ನಿರ್ಣಯ ಬರಿತಾ ಇರೋದು ಅಂತ ಕೇಳಿದರೆ ಮಹಾಭಾರತ ಅಂತ ಗ್ರಂಥ ಮತ್ತೊಂದಿಲ್ಲ, ಅದು ಕೆಟ್ಟರೆ ಜಗತ್ತೇ ಕೆಟ್ಟಂತೆ ಲೆಕ್ಕ. ಅದನ್ನು ಪರಿಶೋಧಿಸಿ ಜಗತ್ತಿನ ಮುಂದೆ ಇಡಬೇಕು. ಅದಕ್ಕೋಸ್ಕರ ವೇದವ್ಯಾಸರ ಅಪ್ಪಣೆಯಂತೆ ನಾವು ಈ ಕೃತಿಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಆಚಾರ್ಯ ತಿಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಹಾಭಾರತದ ಮೊದಲ ಶ್ಲೋಕ ನಾರಾಯಣಂ ಸುರಗುರುಂ ಅಂತ ಹೇಳಿ ನಾರಾಯಣನ ಪ್ರಾರ್ಥನೆಯಿಂದನೇ ಪ್ರಾರಂಭವಾಗುತ್ತೆ. ಇಡೀ ಮಹಾಭಾರತ ತುಂಬಾ ನಾರಾಯಣನ ಕಥೆಯೇ ಅದು. ಕುಮಾರವ್ಯಾಸ ಗದಗಿನ ಭಾರತದ ಕವಿ, ಮಹಾಭಾರತದನ್ನ ಕನ್ನಡ ಭಾವನಿಷತ್ವದಲ್ಲಿ ಬರೀಲಿಕ್ಕೆ ಹೊರಟು ಹೇಳ್ತಾನೆ. ಮಹಾಭಾರತ ಏನು ಅಂದರೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಅಂತ ಹೇಳಿ, ಕೃಷ್ಣನ ಕಥೆ ಇದು. ಪಕ್ಷಾದಿ ನಾರಾಯಣ ಕಥಾಮಿಮಾಂ ಅಂತ ಮಹಾಭಾರತಲ್ಲೇ ಬರುತ್ತೆ. ಶ್ರೀಹರಿಯ ಕಥೆ, ಭಗವಂತನ ಕಥೆ. ಅದನ್ನ ನೈಮಿಷಾರಣ್ಯದಲ್ಲಿ ಶೌನಕಾದಿ ಬ್ರಾಹ್ಮಣ ದೊಡ್ಡ ಮುನಿವರ್ಯರ ಗುಂಪದ ಬಂದು ನೈಮಿಷಾರಣ್ಯದಲ್ಲಿ ಸೇರಿದ್ದಾರೆ. ಇವತ್ತಿಗೂ ವಿಶ್ವವಿಖ್ಯಾತವಾದಂಥ ಜ್ಞಾನ ಮಂಟಪ ಅಂದರೆ ನೈಮಿಷಾರಣ್ಯ ಅಂತ ಕರೀತೀವಿ. ಇವತ್ತಿಗೂ ನೈಮಿಷಾರಣ್ಯ ಇದೆ, ಪಕ್ಕದಲ್ಲಿ ಗೋಮತಿ ನದಿ ಇದೆ. ಆ ವಾತಾವರಣ ಒಂದಿಲ್ಲ ಅಷ್ಟೇ, ಅನೇಕ ಸಾವಿರಾರು ವರ್ಷಗಳ ಕಾಲ ನಿರಂತರ ಪಾಠ ಪ್ರವಚನ ನಡೆದ ಸ್ಥಳ ಅಂದರೆ ನೈಮಿಷಾರಣ್ಯ. ಸೂತ ಪುರಾಣಿಕರು ಕೂತು ಪ್ರವಚನ ಮಾಡ್ತಿದ್ದ ಒಂದು ಸ್ಥಾನವನ್ನು ತೋರಿಸ್ತಾರೆ, ಅವರು ಕೂತಿದ್ದ ಸ್ಥಳ ಅಂತ ಹೇಳೋದುಂಟದು. ಚಕ್ರತೀರ್ಥ ಅಂತ ಅಪೂರ್ವವಾದಂಥ ಒಂದು ಸ್ಥಳ, ತೀರ್ಥ ಪುಣ್ಯತೀರ್ಥ ಉಂಟು ಅಲ್ಲಿ. ಅಲ್ಲಿ ನಡೀತಂತೆ ನೈಮಿಷಾರಣ್ಯವನ್ನು ತುಂಬ ಜನ ಕೇಳಿರಬೇಕು. ಅಷ್ಟ ಸ್ವಯಂವ್ಯಕ್ತ ಮಹಾಕ್ಷೇತ್ರಗಳಲ್ಲಿ ನಾವೇನೋ ತಿರುಪತಿ, ಬದರಿ, ಶ್ರೀರಂಗ, ಆಮೇಲೆ ಶ್ರೀಮುಷ್ಣ, ತೋತಾದ್ರಿ ಅಂತ ಹೇಳುತ್ತೇವೆ, ಅದರಲ್ಲಿ ನೈಮಿಷಾರಣ್ಯ ಸೇರಿಕೊಂಡಿದೆ. ನೈಮಿಷಾರಣ್ಯ 8 ಮಹಾ ಸ್ವಯಂವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು. ಇಷ್ಟೇ ಕೇಳ್ಕೊಂಡು ನಾವು ಅಲ್ಲಿ ಹೋದರೆ ಯಾವ ದೇವಸ್ಥಾನ ಇದೆ, ಯಾವ ದೇವರಿದ್ದಾರೆ ಅಂತ ಹೋದರೆ ಅಲ್ಲಿ ದೇವಸ್ಥಾನವೇ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ದೇವರೇ ಇಲ್ಲ, ಯಾವ ದೇವಸ್ಥಾನವೂ ಇಲ್ಲ. ಮತ್ತು ನೈಮಿಷಾರಣ್ಯ ಸ್ವಯಂವ್ಯಕ್ತ ಕ್ಷೇತ್ರ ಯಾತಕ್ಕೆ ಅಂದರೆ ದೇವರ ಕಥೆಯಿಂದ ವ್ಯಕ್ತನಾದಲ್ಲ ಪರಮಾತ್ಮ. ಸದಾಕಾಲ ಭಗವಂತನ ಕಥೆ ನಡೆದು 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 ಅಲ್ಲಿ ವಾದಿರಾಸ್ವಾಮಿಗಳು ಹೇಳುತ್ತಾರೆ, ತಿಳುವಳಿಕೆ ಇದ್ದವರು ಹೋದರೆ, ಜ್ಞಾನಿಗಳಿದ್ದವರು ಹೋದರೆ ಅವತ್ತಿನ ಪಾಠ ಪ್ರವಚನದ ವೇವ್ಸ್ ಇವತ್ತು ಕಿವಿ ಬೀಳುತ್ತೆ ಅಂತ ಹೇಳಿದ್ದ. ಅವತ್ತು ನಡೆದಂಥ ಪಾಠ ಪ್ರವಚನ ವೈಜ್ಞಾನಿಕವಾಗಿ ಸತ್ಯ, ಅದು ಒಂದು ವೈಜ್ಞಾನಿಕವಾಗಿ ಸತ್ಯ, ಎಲ್ಲರಿಗೂ ಬಿಟ್ಟೋದಿಲ್ಲ ಅಷ್ಟೇ. ಆ ಒಂದು ಕಣ್ಣು, ಆ ಒಂದು ಹೃದಯ ಇದ್ದವರಿಗೆ ಇವತ್ತಿಗೂ ಪಾಠ ಪ್ರವಚನದ ಮಂಗಳ ಘೋಷ ಕೇಳಿಸುತ್ತೆ ಅಂತ ಹೇಳಿ ಪುರಾಣದಲ್ಲಿ ಪ್ರಸಿದ್ಧಿ ಉಂಟು. ಅಂತ ಪವಿತ್ರವಾದ ಕ್ಷೇತ್ರ, ಶೌನಕಾರ್ಯಗಳು ಸೇರಿದ್ದಾರೆ. ಅಲ್ಲಿಗೆ ಉಗ್ರಶ್ರವ ಅಂತ ಅವರು ಬರ್ತಾರೆ, ಉಗ್ರಶ್ರವಸ್ಥ ಅಂತ ಅವರ ಹೆಸರು. ಅವ್ರು ಸೂತ ಪುರಾಣಿಕರ ಮಕ್ಕಳು. ಅವ್ರು ಬಂದ ತಕ್ಷಣ ಇವರೆಲ್ಲ ಅವರನ್ನು ಕೇಳ್ತಾರೆ, ಉಗ್ರಶ್ರವರೇ ನೀವು ಎಲ್ಲಿಂದ ಬಂದ್ರಿ ಈಗ ಅಂತ ಕೇಳಿದರೆ, ಸಾಮಾನ್ಯ ಕೇಳೋ ಪದ್ಧತಿ ಎಲ್ಲಿಂದ ಬಂದ್ರಿ ಈಗ, ನೀವು ಯಾವ ಊರಾಯಿತು ಅಂತ ಕೇಳೋದು ಪದ್ಧತಿ ಅದು. ಎಲ್ಲಿಂದ ಬಂದ್ರಿ ಅವ್ರು ಹೇಳ್ತಾರೆ, ನಾನು ಈಗಷ್ಟೇ ಜನಮೇಜಯರಾಜನ ಸರ್ಪಯಾಗದಿಂದ ವಾಪಸ್ ಬರ್ತಾ ಇದ್ದೇನೆ ಅಂತ ಹೇಳಿ. ಜನಮೇಜಯರಾಜನ ಸರ್ಪಯಾಗದಿಂದ ವಾಪಸ್ ಬರ್ತಾ ಇದ್ದೇನೆ, ಏನು ವಿಶೇಷ ನಡೀತು ಅಂತ ಕೇಳಿದ್ರು. ಅಲ್ಲಿ ಯಾರು ಬಂದಿದ್ರು, ಏನು ವಿಶೇಷ ನಡೀತು? ವೇದವ್ಯಾಸ ದೇವರು ಬಂದಿದ್ರು, ಅಲ್ಲಿಗೆ ಪರಶುರಾಮಾದಿ ಸಾಕ್ಷಾತ್ ಭಗವದ್ ರೂಪಗಳಲ್ಲಿದ್ದರು, ಏನೇನೋ ನಡೆದಿತ್ತು ಯಾಗದಲ್ಲಿ ಅಂತ ಹೇಳಿದರೆ ತಕ್ಷಣ ಅವ್ರು ಕೇಳುತ್ತಾರೆ, ಸ್ವಲ್ಪ ವಿವರಗಳನ್ನು ಹೇಳಿ ಅಂತ ಹೇಳಿದರೆ, ಅಲ್ಲಿ ಅದು ಇದು ಆಗಿದ್ದು ಯಾತಕ್ಕೆ, ಮಹಾಭಾರತ ಪ್ರವಚನವಾಯಿತು ಅದನ್ನು ಕೇಳ್ಕೊಂಡು ಬಂದೆ ಅಂತ ಹೇಳಿ. ಮಹಾಭಾರತ ಪ್ರವಚನವಾಯಿತು ಅದನ್ನು ಕೇಳ್ಕೊಂಡು ಬಂದೆ. ಯಾರು ಪ್ರವಚನ ಮಾಡಿದ್ದು ಅಂದರೆ ವೇದವ್ಯಾಸರ ಅಪ್ಪಣೆ ಅಂತ ವೈಶಂಪಾಯನರು ಮಾಡ್ತಾರೆ. ವೈಶಂಪಾಯನ ಉವಾಚ ಕೇಳಿದ್ದು ಜನಮೇಜಯರಾಜ ಕೇಳುತ್ತಾರೆ. ಜನಮೇಜಯರಾಜ ಕೇಳಿದ, ವೈಶಂಪಾಯನರು ಹೇಳಿದರು, ನಾನಲ್ಲಿ ಕೂತಿದ್ದೆ, ಎಲ್ಲವನ್ನು ಕೇಳಿಕೊಂಡು ಬಂದೆ ಅಂತ ಹೇಳಿದ. ಅವ್ರಿಗೆ ಭಾರಿ ಕುತೂಹಲ ಆಯಿತು, ಸ್ವಾಮಿ ನಾವಂತೂ ಅಲ್ಲಿ ಇರಲಿಲ್ಲ, ನೀವು ಇದ್ದು ಕೇಳಿ ಬಂದಿದ್ದೀರಿ, ದಯವಿಟ್ಟು ನಮಗೆ ಹೇಳಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ನಮ್ಮದನ್ನು ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ಆಗ ಅವರು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೆ. ಅವರು ಈ ಶ್ಲೋಕ ಹೇಳಿ ಪ್ರಾರಂಭ ಮಾಡುತ್ತಾರೆ. ಮಹಾಭಾರತದ ಗ್ರಂಥಕಾರರು ಬರೆದ ಶ್ಲೋಕ ನಾರಾಯಣಂ ಸುರಗುರುಂ, ಸೂತ ಪುರಾಣಿಕರು ಮಾಡಿದ ಮಂಗಲ ಶ್ಲೋಕ ನಾರಾಯಣಂ ನಮಸ್ಕೃತ್ಯ ಅಂತೆ. ಅನೇಕರಿಗೂ ಆಶ್ಚರ್ಯವಾಗ್ತದೆ, ನಾರಾಯಣ ನಮಸ್ಕೃತ್ಯ ಶ್ಲೋಕ ಇದೆಯಲ್ಲ, ಈ ಶ್ಲೋಕದ ಸರಿಯಾದ ಫಾರಮೇ ಜನಕ್ಕೆ ಗೊತ್ತಿಲ್ಲ. ಅದಿನ್ನೊಂದು ವಿಶೇಷ, ಚಿಕ್ಕ ಶ್ಲೋಕ ತಪ್ಪಾಗಿ ಹೇಳೋ ಜನ ಉಂಟಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ, ಇದು ಶ್ಲೋಕ ಇದು. ಜನ ಹೇಳೋದೆಲ್ಲ ಹಾಗಲ್ಲ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರ, ವ್ಯಾಸ ಇಲ್ಲ ಚೈವ ಬಂದ್ಬಿಟ್ಟಿದ್ದೆ, ವೇದವ್ಯಾಸರ ಹೆಸರೇ ಮಿಸ್ಸಿಂಗ್ ಅದು. ಯಾತಕ್ಕೆ ಅಂದರೆ ಜನ ಅದ ಬುದ್ಧಿ ಓಡಿಸಿದರು. ಇದು ಮಹಾಭಾರತದ ಶ್ಲೋಕ, ವ್ಯಾಸರೇ ನಮಸ್ಕಾರ ಅಂತಿದೆ, ಹೇಳಿದವರೇ ವೇದವ್ಯಾಸರು, ಅವರು ತಮಗೆ ಯಾಕೆ ನಮಸ್ಕಾರ ಮಾಡ್ಕೋತಾರೆ ಅಂತ ತೆಗೆದು ಹಾಕ್ಬಿಟ್ಟು ಚೈವ ಇಟ್ಬಿಟ್ರೆ ತೆಗೆದು. ಈ ರೀತಿ ಬುದ್ಧಿ ಓಡಿಸಿದ್ರೆ ದುಷ್ಪರಿಣಾಮ. ಬುದ್ಧಿ ಓಡಿಸೋದು ತಪ್ಪಲ್ಲ, ಅದನ್ನು ಗ್ರಂಥನೇ ಓಡಿಸ ಓಡಿಸ್ಬಾರ್ದು, ಅಷ್ಟು ಜ್ವರ ಓಡಿಸ್ಬಾರ್ದು. ಅರ್ಥ ಮಾಡ್ಕೋಬೇಕು. ಅದು ವೇದವ್ಯಾಸರು ಹೇಳ್ಕೊಳ್ಳಿಲ್ಲ, ಸೂತ ಪುರಾಣಿಕರು ಶುರು ಉಗ್ರಷ್ಟವರು ಶುರು ಮಾಡಬೇಕಾದ್ರೆ ವ್ಯಾಸರಾಜ್ರೆ ಅಂತ ಕೇಳಿ ಬಂದಿದ್ರಲ್ಲ ಅವರೇ ನಮಸ್ಕಾರ ಅಂದ್ರೆ ಪ್ರಾರಂಭ ಮಾಡ್ತಾರೆ. ಆ ಕಾಂಟೆಕ್ಸ್ಟ್ ಯಾವುದು ಅಂತ ಗೊತ್ತಿಲ್ಲದೆ ಹೋದ್ರೆ ಆಗ ಅನಾಹುತನೇ ಇಷ್ಟ. ಅದು ವೇದವ್ಯಾಸರ ಬಾಯಿಂದ ಬಂದ ಶ್ಲೋಕ ಅಲ್ಲ, ಸೂತ ಪುರಾಣಿಕರ ಬಾಯಿಂದ ಶ್ಲೋಕ ಬಂದ ಶ್ಲೋಕ. ಮಹಾಭಾರತ ಬರೆದವರವರಾದ್ದರಿಂದ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಹೀಗೆ ಅವರು ಪ್ರಾರ್ಥನೆ ಮಾಡಿದ ನಾರಾಯಣ ನಮಸ್ಕಾರ ಮಾಡ್ತೇನೆ, ನರನಿಗೆ ನಮಸ್ಕಾರ ಮಾಡ್ತೇನೆ, ನರೋತ್ತಮನಿಗೆ ನಮಸ್ಕಾರ ಮಾಡ್ತೇನೆ, ದೇವಿಗೆ ನಮಸ್ಕಾರ ಮಾಡ್ತೇನೆ, ಸರಸ್ವತಿ ನಮಸ್ಕಾರ ಮಾಡ್ತೇನೆ, ವ್ಯಾಸರಿ ನಮಸ್ಕಾರ ಮಾಡ್ತೇನೆ, ಮಹಾಭಾರತ ಹೇಳ್ತೇನೆ ಅಂತೆ. ಆಗ ಇನ್ನೊಂದು ಪ್ರಶ್ನೆ ಬಂತು, ಇಲ್ಲ ನಾರಾಯಣ ನಮಸ್ಕಾರ ಮಾಡ್ತೇನೆ ಸರಿ ಹೋಯ್ತು, ನರನಿಗೆ ನಮಸ್ಕಾರ ಮಾಡ್ತೇನೆ ಮತ್ತು ನರೋತ್ತಮ ನಮಸ್ಕಾರ ಮಾಡ್ತೇನೆ ಅಂತ ಪದ ಇದೆ. ಯಾರಿಗೂ ಅರ್ಥ ಆಗಲಿಲ್ಲ, ಇವತ್ತಿಗೂ ಅರ್ಥ ಆಗಿಲ್ಲ ಬೇರೆಯವರಿಗೆ. ಅದು ನರನ್ ನರೋತ್ತಮ ಏನು ಅರ್ಥ ಮಾಡಬೇಕು ಇದಕ್ಕೆ? ಅವರು ಗೊಂದಲಕ್ಕೆ ಬಿದ್ದರು. ಅವ್ರೇನು ನರೋತ್ತಮನ್ ನಾರಾಯಣಗೆ ಅಡ್ಜೆಕ್ಟಿವ್ ಮಾಡಿಬಿಟ್ರು, ನರೋತ್ತಮಂ ನಾರಾಯಣಂ, ಪುರುಷೋತ್ತಮ ನಾರಾಯಣ ನಮಸ್ಕಾರ ಮಾಡಿ ನರನಿಗೆ ನಮಸ್ಕಾರ ಮಾಡಿ ದೇವೀಂ ಸರಸ್ವತಿಂ ಇದೆಯಲ್ಲ ಹೀಗೆ ಓದ್ಕೊಂಡು ಸರಸ್ವತೀಂ ದೇವೀಂ ನಮಸ್ಕೃತ್ಯ, ಸರಸ್ವತಿ ದೇವಿ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಶೈವ ವ್ಯಾಸ ಬಿಟ್ಟುಬಿಟ್ರಲ್ಲ, ಜಯ ಹೇಳ್ತೇನೆ ಅಂತ ಹೇಳಿಬಿಟ್ರು. ಜಯ ಅಂದ್ರೆ ಯಾವಂತ ಗೊತ್ತಿಲ್ಲ ಮತ್ತೆ ಅವರಿಗೆ, ಜಯ ಹೇಳ್ತೇನೆ ಅಂತ ಹೇಳಿಬಿಟ್ರು ಅಷ್ಟೇ. ಇವೊಂದು ಬರೀ ಗೊಂದಲಮಯ ಮಾಡಿದ್ದ ಅರ್ಥ. ಅಷ್ಟು ಸರಳವಾದ ಶ್ಲೋಕವನ್ನು ಇಷ್ಟು ತಪ್ಪರ್ಥ ಮಾಡಿದರೆ ಮುಂದೆ ದ್ರೌಪದಿ ಪಂಚಪತಿ ತೀರ ಅರ್ಥ ಮಾಡ್ಕೋತಾರೆ ಇವರು, ಭೀಮಸೇನ ದುಶ್ಯಾಸ ರಕ್ತಪಾನ ಏನು ಅರ್ಥ ಮಾಡ್ಕೋತಾರೆ. ಅತ್ಯಂತ ಜಟಿಲವಾದ ಭಾಗಗಳು, ತೀರಾ ಸರಳವಾದ ಶ್ಲೋಕವನ್ನ ತಪ್ಪು ತಪ್ಪಾಗಿ ಅರ್ಥ ಮಾಡಿಕೊಂಡ ಜನ ಇದ್ದಾರೆ. ಇದಕ್ಕೆಲ್ಲ ಸರಿಯಾದ ಅರ್ಥ ಕೊಟ್ಟ ಹಿರಿಮೆ ಶ್ರೀಮದ್ ಆಚಾರ್ಯರದು. ಅವ್ರು ಹೇಳ್ತಾರೆ, ನಾರಾಯಣಂ ನಮಸ್ಕೃತ್ಯ, ನಾರಾಯಣ ನಮಸ್ಕಾರ ಮಾಡ್ತೇನೆ, ನರನ್ ನಮಸ್ಕೃತ್ಯ. ಇಲ್ಲಿ ನರ ಅಂದ್ರೆ ಯಾರು, ನರೋತ್ತಮ ಅಂದ್ರೆ ಯಾರು ಯೋಚನೆ ಮಾಡಬೇಕಲ್ಲ. ನರ ಅಂದ್ರೆ ಯಾರು, ನರೋತ್ತಮ ಅಂದ್ರೆ ಯಾರು? ನರ ಅಂದ್ರೆ ಮನುಷ್ಯ ಯಾರೋ ಅಲ್ಲ, ನರ ಅಂದ್ರೆ ಶೇಷದೇವರು ಅಂತ. ಆತ ಬಲರಾಮರಿಗೆ ಅವತಾರ ಮಾಡಿದ್ದಾನೆ, ನಾರಾಯಣ ಕೃಷ್ಣನಾಗಿದ್ದಾನೆ, ವೇದವ್ಯಾಸರಾಗಿದ್ದಾನೆ, ಪರಶುರಾಮರಾಗಿದ್ದಾನೆ. ಮಹಾಭಾರತದಲ್ಲಿ ಮೂರು ರೂಪದಲ್ಲಿ ಭಗವಂತ ಇದ್ದಾನೆ. ನರ ಶೇಷದೇವರು ಬಲರಾಮದೇವರಾಗಿದ್ದಾರೆ ಮತ್ತು ಅರ್ಜುನೊಳಗೆ ಆವೇಶ ಇದೆ. ಅದಕ್ಕೆ ನರಂ ನಮಸ್ಕೃತ್ಯ ಅಂತ ಹೇಳಿ. ನರೋತ್ತಮ ಅಂದ್ರೆ ಯಾರು ಗೊತ್ತಿಲ್ಲ ಇವರಿಗೆ, ನರೋತ್ತಮ ಪುರುಷೋತ್ತಮ ಅಂತ ಅರ್ಥ ಮಾಡ್ಕೊಂಡು ಹೇಳ್ತಾರೆ. ನರೋತ್ತಮ ಅಂದ್ರೆ ಯಾರೋ ಅಲ್ಲ, ನರ ಅಂದ್ರೆ ಶೇಷ, ನರೋತ್ತಮ ಶೇಷನ ಮೇಲಿನ ದೇವರು, ಆತ ವಾಯುದೇವರು ಅಂತ ಹೇಳಿ. ನರೋತ್ತಮ ಅಂದ್ರೆ ವಾಯುದೇವರು. ಮಹಾಭಾರತ ಹೇಳಿ ಕೇಳಿ ಒಂದು ಕಡೆ ಕೃಷ್ಣನ ಕಥೆ, ಇನ್ನೊಂದು ಕಡೆ ಭೀಮನ ಕಥೆ. ಕೃಷ್ಣನ ಕಥೆ ದೇವರು, ಭೀಮನ ಕಥೆ ಗುರು ಕಥೆ, ಅದು ಜಗದ್ಗುರುವಾದ ಭೀಮಸೇನನ ಕಥೆ. ಅದಕ್ಕೆ ನರೋತ್ತಮ ಅನ್ನೋ ಪದ ಹಾಕಿರ್ತಾರೆ. ನಾರಾಯಣ ನಮಸ್ಕಾರ, ಶೇಷ ನಮಸ್ಕಾರ, ವಾಯುದೇವರಿ ನಮಸ್ಕಾರ, ಮತ್ತೆ ವಾಯುದೇವ ನಮಸ್ಕಾರ ಅಂತ ಎರಡನೇ ಸರ್ತಿ ಹೇಳದೆ ನರನ ಮೊದಲು ಹೇಳಿ ಆತಕ್ಕೆ ಆಮೇಲೆ ಹೇಳಿದ್ರು ಅಂದ್ರೆ, ನರೋತ್ತಮನ ಪರಿಚಯ ಆಗಬೇಕಾದ್ರೆ ನರ ಯಾರು ಅಂತ ಗೊತ್ತಾಗಬೇಕು. ನರನಿಂದ ನರೋತ್ತಮ ರೆಫರೆನ್ಸ್ ಬರೋದ್ರಿಂದ ನರ ಶೇಷ, ಆತನ ಮೇಲೆ ಏನು ಜೀವೋತ್ತಮ ವಾಯು ಇದ್ದಾನೆ ಆತನ ನಮಸ್ಕಾರ. ದೇವಿ ಬಂದ್ರೇನು, ಅವ್ರು ಸರಸ್ವತೀಂ ದೇವೀಂ ಅಲ್ಲ, ದೇವಿ ಬಂದ್ರೆ ಮಹಾಲಕ್ಷ್ಮೀಂ ಅಂತ. ದೇವಿ ಅಂದ್ರೆ ದೇವ ಅಂದ್ರೆ ನಾರಾಯಣ, ದೇವಿ ಅಂದ್ರೆ ಮಹಾಲಕ್ಷ್ಮಿ ಅಷ್ಟೇ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ದೇವಿ ಅಂದ್ರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ನಮಸ್ಕಾರ ಮಾಡ್ತೇನೆ. ಆಮೇಲೆ ಸರಸ್ವತಿ, ಸರಸ್ವತಿ ನಮಸ್ಕಾರ ಮಾಡ್ತೇನೆ. ಮಹಾಲಕ್ಷ್ಮಿ ಯಾಕೆ ನಮಸ್ಕಾರ ಮಾಡಬೇಕು? ನಾರಾಯಣ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಮಹಾಲಕ್ಷ್ಮಿ, ಅದಕ್ಕೆ ಅವರಿಗೆ ನಮಸ್ಕಾರ ಮಾಡ್ತಾರೆ. ನರೋತ್ತಮ ಭೀಮ ಸರಸ್ವತಿ ಭಾರತಿ, ಅದಕ್ಕೆ ಅವರಿಗೆ ನಮಸ್ಕಾರ ಮಾಡ್ತಾರೆ. ನರಶೇಷ ಅರ್ಥ ಮಾಡ್ಕೊಂಡು ವ್ಯಾಸದ ವೇದವ್ಯಾಸ ದೇವರು ಸಾಕ್ಷಾತ್ ಗ್ರಂಥ ಬರದ ಭಗವದ್ ರೂಪ, ಅದಕ್ಕೆ ನಮಸ್ಕಾರ. ಇಷ್ಟು ಅರ್ಥವನ್ನು ಮಧ್ವಾಚಾರ ಬರೋದಕ್ಕಿಂತ ಮುಂಚೆ ಈ ಅರ್ಥನೇ ಜನಕ್ಕಾಗಿರಲಿ. ನಮಗೀಗ ಮಹಾಭಾರತ ಎಷ್ಟು ಜಟಿಲ, ಎಷ್ಟು ವಿಚಿತ್ರವಾದ ಕೃತಿ, ಸರಳವಾದ ಪದಗಳು, ಆದರೆ ಸಮಗ್ರ ಅರ್ಥ ಮಾಡಿಕೊಳ್ಳದೇ ಇದ್ದವರಿಗೆ ಈ ರೀತಿ ಬಿಡಿಸ್ಲೋಕದ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗೋದೇ ಇಲ್ಲ. ಆಗ ನಮಗೆ ಅದರ ಹಿರಿವೆ ಏನು ಅಂತ ತಿಳಿದು. ದೇವೀಂ ಸರಸ್ವತಿ ಇಷ್ಟು ಯಾತಕ್ಕೆ ಮಾಡಿದ್ರು ಅಂದ್ರೆ ಆಚಾರ್ಯ ಮತ್ತೊಂದು ಕಾರಣ ಕೊಡ್ತಾರೆ. ನಾರಾಯಣ ನಮಸ್ಕಾರ ಯಾತಕ್ಕೆ ಅಂದರೆ ಆತ ಕೃಷ್ಣ, ಮಹಾಭಾರತದ ಮಹಾನಾಯಕ ಕೃಷ್ಣ, ಆತ ನಮಸ್ಕಾರ. ಮತ್ತೆ ಆತ ಮೋಕ್ಷ ಕೊಡೋ ದೇವರು, ಅದಕ್ಕೆ ಆತನ ನಮಸ್ಕಾರ. ಎರಡನೇ ಕಾರಣ. ನರ ನರೋತ್ತಮ, ನರೋತ್ತಮ ವಾಯುದೇವರು, ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳವರು. ನರಶೇಷ ಶೇಷ ವ್ಯಾಖ್ಯಾನದ ದೇವತೆ. ಯಾರಿಗೆ ಶೇಷದೇವರ ಅನುಗ್ರಹ ಇರ್ತದೋ ಅವ್ರಿಗೆ ಒಳ್ಳೆ ವ್ಯಾಖ್ಯಾನ ಮಾಡೋ ಶಕ್ತಿ ಬರ್ತದೆ ಅಂತ ಹೇಳಿದ್ದಾರೆ. ಮಹಾಭಾರತವನ್ನು ಅರ್ಥೈಸಿಕೊಳ್ಬೇಕಾದ್ರೆ ಅದು ಶ್ರೇಷ್ಠದೇವರ ಅನುಗ್ರಹ ಬೇಕು, ಅವರಿಗೆ ನಮಸ್ಕಾರ. ಅರ್ಜುನನಾಗಿ ಕರ್ಣಾದಿಗಳನ್ನ ಗೆಲ್ತಕ್ಕಂಥ ಕೊಲ್ತಕ್ಕಂಥ ಶಕ್ತಿ ಪಡೆದಂಥವನು. ಆದ್ದರಿಂದ ಅರ್ಜುನ ಇಂದ್ರಾವತಾರ, ಒಳಗೆ ಶ್ರೇಷ್ಠದೇವರ ಸನ್ನಿಧಾನ ಇದೆ, ಆವೇಶ ಇದೆ, ಆತ ಅನುಗ್ರಹ ಬೇಕು ಅಂತ ಹೇಳಿದರು. ದೇವಿ ಯಾತಕ್ಕೆ ಬೇಕು? ಆಚಾರ್ಯ ಹೇಳ್ತಾರೆ, ಸಾಧನೆ ಮಾಡಲಿಕ್ಕೆ ನಮಗೆ ಜ್ಞಾನ ಬಹಳ ಮುಖ್ಯ, ಅದಿಲ್ಲದೆ ಹೋದರೆ ಯಾವ ಸಾಧನೆಯೂ ಆಗೋದೇ ಇಲ್ಲ. ಆದರೆ ಜ್ಞಾನ ಮುಂದುವರಿಬೇಕಾದ್ರೆ ಭಾಗ್ಯ ಬೇಕು ಅಂತ ಹೇಳ್ತಾರೆ, ಐಶ್ವರ್ಯ ಬೇಕು. ದೇವಿ ಭಾಗ್ಯಾತ್ಮಿಕಾನ್ ಋಣಾಮ್, ಸಂಪತ್ತಿದ್ದವನು ಸಾಧನೆ ಮಾಡ್ತಾನೆ, ಇಲ್ಲದೇ ಇದ್ದವನು ಮಾಡ್ತಾನೆ, ಆದರೆ ಇದ್ದವನು ಸಾಧನೆ ಜಾಸ್ತಿ ಆಗ್ತದೆ. ಎಷ್ಟು ಸುಲಭ ನೋಡಿ ಅದು. ಇಲ್ಲಿಂದ ಹೋಗ್ಬೇಕು ಎಷ್ಟೋ ದೂರ, ಬೆಳ್ಳಿ ಡೆಲ್ಲಿಗೆ ಹೋಗಬೇಕು, ನಡ್ಕೊಂಡು ಹೋದ್ರೆ ಎಂದಿ ಮುಟ್ಟಬೇಕು ಅವನು, ಸೈಕಲ್ ಹೋದ್ರೆ ಯಾವಾಗ ಮುಟ್ತಾನೆ, ಅದೇ ಪ್ಲೇನಲ್ಲಿ ಹೋದ್ರೆ ಎಷ್ಟು ಬೇಗ ಹೋಗಿಬಿಡ್ತಾನೆ, ಎಷ್ಟು ಕೆಲಸ ಮಾಡ್ಕೊಂಡು ಬರೋ. ಐಶ್ವರ್ಯದಿಂದ ಆದ ಫಲ ಅದು. ಅವರು ಐಶ್ವರ್ಯ ಇದ್ದಕ್ಕೆ ಎಷ್ಟು ಬೇಗ ಕೆಲಸ ಮಾಡ್ಕೊಂಡು 3 ದಿವಸಕ್ಕೆ ಬೈರಿ ಬದ್ರಿಗೆ ಹೋಗಿ ಬರ್ತೀವಿ, ಅವತ್ತು ಒಂದಿವಸ ತಾಳ್ತಾರೆ, ಒಂದಿವಸ ಇರೋದು, 3 ದಿವಸ ವಾಪಸ್ ಬೆಂಗಳೂರಿಗೆ. ಅದು ತಿಂಗಳಗಟ್ಟೆ ಆಗೋ ಇದನ್ನು 3 ದಿವಸ ಮಾಡ್ಲಿಕ್ಕೆ ಬರ್ತದೆ. ಎಲ್ಲಿಂದ ಬಂತಿದು? ಐಶ್ವರ್ಯದಿಂದ ಬಂತು. ಐಶ್ವರ್ಯ ಇರೋದು ತಪ್ಪಲ್ಲ, ಅದು ದುರ್ವಿನಿಯೋಗ ಆದರೆ ತಪ್ಪದು. ಸದ್ವಿನಿಯೋಗವಾದರೆ ಐಶ್ವರ್ಯ ಎಷ್ಟೋ ಜನ್ಮಗಳ ಸಾಧನೆಯನ್ನು ಒಂದೇ ಜನ್ಮದಲ್ಲಿ ಮಾಡ್ಸಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಒಂದೇ ಜನ್ಮದಲ್ಲಿ ಮಾಡ್ಸಕ್ಕೆ ಬರುತ್ತೆ ನೋಡಿ. ಲೀವ್ ಎಷ್ಟು ಉಳಿತು? 3 ದಿವಸದಲ್ಲಿ ಬದ್ರಿಗೆ ಹೋಗೋದ್ರೆ ಲೀವ್ ಉಳಿತೋ, ತಿಂಗಳಗಟ್ಟೆ ಲೀವ್ ಉಳಿತೋ, ಬೇರೆ ಕೆಲಸ ಮಾಡ್ಕೋತಾನೋ, ಎಷ್ಟು ಉಪಯೋಗ ಮಾಡಕ್ಕೆ ಬರುತ್ತೆ ಅವನಿಗೆ? ಈಗ ಮಾಡ್ಕೊಳ್ಳೋರಿಗೆ ವ್ಯವಸ್ಥೆ ಎಷ್ಟು ತಿಂಗಳಿದ್ರು ಅಲ್ಲಿದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ, ಅದು ಬದ್ರಿಯಲ್ಲಿದ್ರು ಅಷ್ಟೇ, ಯಾವ ಊರಲ್ಲಿದ್ರು ಅಷ್ಟೇ. ಸಾಧನೆ ಮಾಡ್ಕೊಳ್ಳೋನಿಗೆ ಒಳ್ಳೆ ಓದೋ ಹುಡುಗರಿಗೆ ಲೈಬ್ರರಿಯಲ್ಲಿ ಕೆಲಸ ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ ಅವರಿಗೆ, ಎಷ್ಟು ಅಡ್ವಾಂಟೇಜ್ ತಗೋತಾರೆ ಲೆಕ್ಕ ಹಾಕಿ. ಆ ಹಿನ್ನೆಲೆಯಲ್ಲಿ ಭಾಗ್ಯ ಇದ್ರೆ ಒಳ್ಳೆ ಸಾಧನೆ ಮಾಡಕ್ಕೆ ಬರುತ್ತೆ. ಶಾಸ್ತ್ರ ಹೇಳುತ್ತದೆ ಭಾಗ್ಯ ಬೇಕಾ, ದಯವಿಟ್ಟು ಭಾಗ್ಯ ಬೇಡ ಪರಮಾತ್ಮ, ಮಿಸ್ಯೂಸ್ ಆಗಿಬಿಟ್ರೆ ಬಹಳ ಕಷ್ಟ. ಎಷ್ಟೋ ಜನದ ಪಾಪ ಒಂದೇ ಜನ್ಮದಲ್ಲಿ ಮಾಡಿಬಿಡ್ತಾರೆ, ಕುಡಿದು ತಿಂದು ಮಾಡಿಬಿಟ್ಟು ಒಂದೇ ಜನ್ಮದಲ್ಲಿ ಸಾವಿರಾರು ಜನ್ಮದ ಪಾಪ ಮಾಡಿಬಿಡ್ತಾರೆ. ಅಯೋಗ್ಯನಿಗೆ ಐಶ್ವರ್ಯ ಸಿಕ್ಕಿಬಿಟ್ಟು, ಅದು ಯೋಗ್ಯನಿಗೆ ಐಶ್ವರ್ಯ ಸಿಕ್ಕರೆ ಸಾವಿರಾರು ಜನ ಕೊಟ್ಟು ಒಂದೇ ಜನ್ಮದಲ್ಲಿ ಮಾಡಿಬಿಡ್ತಾನೆ. ಆದ್ದರಿಂದ ನಮಗೆ ಒಳ್ಳೆ ಐಶ್ವರ್ಯ ಬೇಕು, ಕೆಟ್ಟ ಐಶ್ವರ್ಯ ಬೇಡ. ಅದಕ್ಕೋಸ್ಕರ ದೇವೀಮ್ ಅಂತ ಕರೆದಿದ್ದ, ಲಕ್ಷ್ಮೀಮ್ ಅಂತ ಕರೀಲಿಲ್ಲ. ಯಾಕೆ ಗೊತ್ತಾ? ಬರೀ ಲಕ್ಷ್ಮಿ, ಅಲಕ್ಷ್ಮಿ ಕೂಡ ಆಗಿಬಿಡ್ತಾಳೆ ಮತ್ತೆ. ಅಲಕ್ಷ್ಮಿ ಅಂದರೆ ಗೊತ್ತಲ್ಲ, ಕೆಟ್ಟ ಲಕ್ಷ್ಮಿ ಅವಳು. ದೈವ ಅಂದರೆ ಡಿವೈನ್ ಅಂತ ಅರ್ಥ, ಡಿವೈನ್ ವೆಲ್ತ್ ಹೇಳೋದಕ್ಕೋಸ್ಕರ ಡಿವೈನ್ ಅನ್ನೋ ಪದ ಬಂದಿರೋದೆ ದೇವ ಶಬ್ದದಿಂದ ಡಿವೈನ್ ಅಂತ ಬಂತು. ಆ ದೃಷ್ಟಿಯಲ್ಲಿ ಆ ರೂಟ್ ಇರೋದು ಹಾಗೆ ದೀವ್ ಅಂತಾನೆ ಬರೋದು. ಡಿವೈನ್ ಇಂಗ್ಲೀಷ್ ಹಾಗೆ ಪದ ಹೋಗಿದೆ. ಆದರೆ ಡಿವೈನ್ ವೆಲ್ತ್ ಬೇಕೇ ಹೊರತು ನಮಗೆ ಯಾವುದೋ ವೆಲ್ತ್ ಬೇಡ. ಕಲಿಯುಗ ಜನಕ್ಕೆ ಆಗಲ್ಲ, ವೆಲ್ತ್ ಬಂದರೆ ಸಾಕು, ಡಿವೈನ್ ಆಗಬೇಕಾಗಿಲ್ಲ. ವೈನಿಂದ ಬಂದರೂ ಪರವಾಗಿಲ್ಲ, ಅವ್ರಿ ವೈನಿಂದ ಬಂದರೂ ವೆಲ್ತೇ ಹೊರತು ಬೇರೆ ಅಲ್ಲ. ಹಾಗಾಗಬಾರದು, ಡಿವೈನ್ ಆಗಬೇಕು. ವೈನ್ನ ಡೀಲಿಂಕ್ ಮಾಡೋ ವೈನ್ ವೆಲ್ತ್ ಆಗಬೇಕೇ ಹೊರತು ಇದಿರಬಾರ್ದು. ನಮ್ಮ ಜೀವನದ ಒಂದೊಂದು ಪೈಸೆ ಪೈಸೆಗೂ ಕೋಟಿಗಟ್ಟಲೆ ಬೆಲೆ ಇದೆ. ಸದ್ವಿನಿಯೋಗವಾದರೆ, ದುರ್ವಿನಿಯೋಗವಾದರೆ ಕೋಟಿಗಟ್ಟಲೆ ಒಂದು ಪೈಸದಷ್ಟು ಬೆಲೆ ಇಲ್ಲ. ಈ ದೃಷ್ಟಿಯಿಂದ ದೇವಿ ಭಾಗ್ಯಾತ್ಮಿಕ ಋಣಾಂ, ಆಚಾರ್ಯರ ಮಾತು ನಮ್ಮ ಜೀವನಕ್ಕೆ ಹೊಸ ಬೆಳಕು ಕೊಡುತ್ತೆ. ಐಶ್ವರ್ಯ ಬೇಕೋ ಬೇಡವೋ ಅಂದರೆ ನಮಗೆ ಬರೀ ಬೇಕು ಬೇಡ ಅಂದ್ರೆ ಅರ್ಥ ಇಲ್ಲ. ಯಾತಕ್ಕೆ ಬೇಕು? ಒಳ್ಳೆ ಕೆಲಸಕ್ಕೆ ಮೊದಲು ನಮಗೆ ಬೇಕು. ಕೆಟ್ಟ ಕೆಲಸಕ್ಕೋ ದೇವರೇ ಖಂಡಿತ ಕೊಡಬೇಡ. ಎಷ್ಟೋ ಜನ ಇವತ್ತು ಬಡವನಾಗಿದ್ದು ಎಷ್ಟೋ ಪಾಪ ಮಾಡ ತಪ್ಪಿತ್ತವರು, ಆದರೆ ಶ್ರೀಮಂತನಾಗಿದ್ದರದ್ದು ಒಂದು ದುರವಸ್ಥೆ ಹಾಳಾಗಿ ಹೋಗಿಬಿಡ್ತಾನಲ್ಲ, ಅಂತ ಐಶ್ವರ್ಯ ನಮಗೆ ಬೇಡ ಅಂತ ಹೇಳುತ್ತಾರೆ. ಈ ಹಿನ್ನೆಲೆಯಲ್ಲಿ ಆಚಾರ್ಯರ ಒಂದು ವ್ಯಾಖ್ಯಾನ ಅಮೋಘವಾಗಿರ್ತಕ್ಕಂಥ ವ್ಯಾಖ್ಯಾನ, ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಬೇಕು. ಸರಸ್ವತಿ, ಜ್ಞಾನ ಬೇಕಲ್ಲ, ಜ್ಞಾನ ಕೊಡೋ ಗುರು ವಾಯುದೇವರಾದರೆ ಜ್ಞಾನ ಕೊಡ್ತಕ್ಕಂಥ ಶಾಸ್ತ್ರ ಗ್ರಂಥಗಳಿವೆಯಲ್ಲ, ಅದಕ್ಕೆ ದೇವತೆ ಸಾಕ್ಷಾತ್ ಭಾರತೀ ದೇವಿ ಸರಸ್ವತೀ ದೇವಿ. ನಲಿದಾಡೆ ಎನ್ನ ನಾಲಿಗೆಯ ಮೇಲೆ ಸರಸ್ವತಿ ಅಂತ ಕೊಂಡಾಡ್ತಾರೆ ಶಾಸ್ತ್ರಕಾರ. ಚತುರವದನನ ರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರತತಿಗಳಿಗೆ ಅಭಿಮಾನಿ, ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ, ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆ